ಎಂಥವನವನು ಕಬಂದಾಗಿ ಬಂದವರೆಲ್ಲ ಭಾರಿ ಭಯಂಕರ ರಾಕ್ಷಸರುಗಳು. ಕುಂಭಕರ್ಣನಂತೂ 300,000 ಯೋಜನೆ ಎತ್ತರ ಇದ್ದಂತ, ಅಂಥ ಮಹಾಪಾಪಿಷ್ಟ ಅವನು. ಹೈಟೇ ಸಾಕು, ನೋಡಿದವ್ರು ನೋಡಿಕೊಂಡೇ ಸೇರಿ ತಗೋಬೇಕು, ಅಂಥ ಭಯಂಕರ ರಾಕ್ಷಸ ಅವನು. ಇವನ್ನ ನಮಗೆ ಇವತ್ತು ವಿಜ್ಞಾನದಿಂದ ಏನು ತುಂಬ ಉಪಯೋಗ ಆಗಿದೆಯಲ್ಲ, ಅದು ಇದೊಂದು ಉಪಯೋಗ ಇದೆ. ಈ ಪುರಾಣದಲ್ಲಿ ಬರ್ತಕ್ಕಂಥ ಭಯಂಕರ ರಾಕ್ಷಸರ ಪ್ರಾಣಿಗಳ ವರ್ಣನೆ ಬರೀ ಇವತ್ತಿನ ಜಗತ್ತು ನೋಡಿದರೆ ನಂಬಲಕ್ಕಾಗೋದಿಲ್ಲ, ಆದರೆ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ಇತ್ತು ಎಂಬುದನ್ನು ಬರೀ ನಂಬೋದಲ್ಲ, ರುಜುವಾತು ಮಾಡಿದ್ದಾರೆ. ಅವರ ಅಸ್ಥಿಪಂಜರ ಸಮೇತ ಡೈನಾಸಾರು ಮೊದಲಾದವುಗಳೆಲ್ಲ ಇದ್ದಿದ್ದು ರುಜುವಾತಾಗಿದೆ. ಆದ್ದರಿಂದ ಆ ರೀತಿ ಎಷ್ಟು ಪ್ರಾಣಿಗಳು ಹೋಗಿದೆ ಈ ಮಧ್ಯೆ, ಬರೀ ಅದು ಒಂದೇ ಜಾತಿಯಲ್ಲ, ಎಷ್ಟೋ ಪ್ರಾಣಿಗಳು ಹಾಳಾಗಿ ಹೋಗಿಬಿಟ್ಟಿದೆ. ಅದರ ವಂಶಗಳೇ ಇವತ್ತು ಉಳ್ಕೊಂಡಿಲ್ಲ, ಆದ್ದರಿಂದ ಅದು ಇದ್ದದ್ದು ಸತ್ಯ. ಭಯಂಕರವಾದಂಥ ಸಾಮರ್ಥ್ಯವನ್ನು ತೋರಿಸ್ತಾ ನುಗ್ಗಿ ಬಂದನಂತೆ ಭೀಮಸೇನನ ಯುದ್ಧ ಅವನಿಗೆ ಮ್ಯಾಚಿಂಗ್ ಆಗಿ. ಅವನು ಮರ ತಗೊಂಡು ಹೊಡೆದ್ರೆ ಮರ ತಗೊಂಡೇ ಹೊಡೆಯೋದು, ಬಂಡೆ ತಗೊಂಡು ಹೊಡೆದ್ರೆ ಬಂಡೆ ತಗೊಂಡೇ ಹೊಡೆಯೋದು. ಯಾತಕ್ಕೆ ಅಂತ ಅದೇ ಮೀಡಿಯಂನಲ್ಲೇ ಉತ್ತರ ಕೊಡಬೇಕು ಯಾವಾಗಲೂ ಕೂಡ, ಇಲ್ಲವರು ಬರೋದಿಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ಅದರಿಂದನೇ ಮಾಡಬೇಕು. ಕೃಷ್ಣ ಕೂಡ ಹಾಗೆ ಮಾಡೋದು, ಚಾಣೂರ ಮುಷ್ಟಿಕಾದಿಗಳನ್ನು ಯುದ್ಧ ಮಾಡಲಿಕ್ಕೆ ಹೊರಟಾಗ ಮಲ್ಲಯುದ್ಧವನ್ನೇ ಮಾಡ್ತಾರೆ. ಮಲ್ಲಯುದ್ಧ ಬಂದು ಅದರಲ್ಲಿ ಗೆದ್ದ ಅಂತ ಆಗಬೇಕೇ ಹೊರತು ಮಲ್ಲಯುದ್ಧ ಶೂಟ್ ಮಾಡಿಬಿಟ್ರೆ ಸತ್ತೋಗ್ತಾನೆ ಅವನು. ಬೇಕಾದರೂ ಯುದ್ಧ ಅಲ್ಲ, ಕೊಲೆ ಅಂತಾಗುತ್ತೆ. ಯುದ್ಧ ಆಟ ಬೇರೆ, ಕೊಲೆ ಬೇರೆ, ಯುದ್ಧ ಬೇರೆ, ಕೊಲೆ ಬೇರೆ. ಅದಕ್ಕೆ ಯುದ್ಧದಲ್ಲಿ ಸಂಹಾರ ಮಾಡೋದವರ ದೃಷ್ಟಿ, ಆದ್ದರಿಂದ ನೇರವಾಗಿ ಸಂಹಾರ ಮಾಡೇ ಮಾಡ್ತೇನೆ ಅಂಥೇಳಿ ಅವನು ಮಾಡಿದಂತೆ ಮಾಡ್ತಾ ಹೋಗ್ತಾನೆ. ಅವನ ಶಕ್ತಿಯೆಲ್ಲ ಮುಗಿತಾ ಬಂತು. ಆಗ ಭೀಮಸೇನ ಅವನ್ನ ಹಿಡಿದು ಯುದ್ಧ ಮುಂದುವರಿಸ್ತಾ ಇದ್ದಾಗ ಒಂದು ಮಾತು ಬರುತ್ತಾರೆ ವೇದವ್ಯಾಸ ದೇವರು, ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣ ಉತ್ತಮಸ್ಯ ಚ. ಯುದ್ಧ ಯಾರಿಬ್ಬರ ಮಡಿತು ಮಧ್ಯೆ ನಡೀತು ಅಂದರೆ ರಾಕ್ಷಸಾನಾಂಚ ಉತ್ತಮಸ್ಯ ಮುಖ್ಯಸ್ಯ ನರಾಣ ಉತ್ತಮಸ್ಯ ಚ. ಮುಖ್ಯ ರಾಕ್ಷಸ, ಪ್ರಧಾನ ರಾಕ್ಷಸರಲ್ಲಿ ಒಬ್ಬನು ಅವನು. ನರಾಣ ಉತ್ತಮ ಈತ, ನರಾಣ ಉತ್ತಮ ಭೀಮಸೇನ. ಈ ಪದ ಸರಿಯಾಗಿ ಓದಿದರೆ ನಮ್ಮ ಮೊದಲ ಶ್ಲೋಕ ನಮಗೆ ಅರ್ಥ ಆಗುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನರೋತ್ತಮ ಅಂತ ಅಲ್ಲಿ ಬಂದಿದೆ. ತುಂಬ ಜನ ಮಹಾಭಾರತ ಅರ್ಥ ಮಾಡಿದ್ರೆ ನರೋತ್ತಮ ಯಾರು ಅಂತ ಅರ್ಥ ಆಗಿಲ್ಲ, ನರೋತ್ತಮ ಪುರುಷೋತ್ತಮ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ನಮಿಸಿ ನಾರಾಯಣ ನರನ ಪುರುಷೋತ್ತಮನ ದಾಸ ವಾಗ್ದೇವಿಯರ ಬಳಿಕ ಬೇಳುವುದು ಜಯವ ಅಂತ ಇತ್ತೀಚಿನ ಅನುವಾದ ಮಾಡಿದ್ದಾರೆ. ಅದನ್ನು ನರೋತ್ತಮ ಅಂದರೆ ಪುರುಷೋತ್ತಮ ಅಂತ ಹೇಳಿ ಅಲ್ಲ, ನರ ಅಂದರೆ ಶೇಷ, ಆತ ಅರ್ಜುನನಲ್ಲಿ ಆತನ ಒಂದು ವಿಶೇಷ ಆವೇಶ. ನರೋತ್ತಮ ಅಂದರೆ ಶೇಷನಿಗಿಂತ ಉತ್ತಮ ಅಂದರೆ ಭೀಮಸೇನ ಅಂತ ಅರ್ಥ. ಮಹಾಭಾರತ ಸ್ಪಷ್ಟ ಹೇಳ್ತಾ ಇದೆ, ಇಡೀ ಮಹಾಭಾರತದಲ್ಲಿ ನರಾಣಾಮ್ ಉತ್ತಮ ಅಂತ ಪದನ ಅನೇಕ ಸರ್ತಿ ಉಪಯೋಗಿಸಿರೋದು ಭೀಮಸೇನ ಬಗ್ಗೆ. ಅಂದರೆ ಇದನ್ನೆಲ್ಲ ಗಮನಿಸ್ತೇನೆ, ಯಾಂತ್ರಿಕವಾಗಿ ಅರ್ಥ ಮಾಡಿದ ಜನಕ್ಕೆ ಎಷ್ಟು ಮುಖ್ಯ ವಿಷಯ ತಪ್ಪಿ ಹೋಗುತ್ತೆ ಅಂತ ಹೇಳೋದಕ್ಕೂ ಸಾಕ್ಷಿ. ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣಾಮ್ ಉತ್ತಮಸ್ಯ ಚ. ಚಿತ್ರ ವಿಚಿತ್ರವಾದ ಯುದ್ಧ ನಡೆದು ಕೊನೆಗೆ ಭೀಮಸೇನ ಅವನನ್ನು ಅವನೆಲ್ಲ ಮುಗಿತೀನಿ ಏನು ಉಳ್ಕೊಂಡಿಲ್ಲ, ಅವನ ಎತ್ತಿ ಗರ 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 ತಿರುಗಿಸ್ತಾ ಇದ್ದಾನಂತ ಆಕಾಶದೊಳಗೆ. ಎಷ್ಟು ಭಾರ ಅವನು, ಅವನನ್ನು ಒಂದೇ ಕೈ ಎತ್ತಿ ತಿರುಗಿಸ್ತಾ ಇದ್ದಾನೆ. ಇಂಥ ಸಾಮರ್ಥ್ಯವನ್ನು ಬೇರೆ ಯಾರೂ ತೋರಿಸಿಲ್ಲ, ಕೃಷ್ಣ ಭೀಮ ಇಬ್ಬರೇ ತೋರಿಸಿದರು. ಅರ್ಜುನ ಬಾಣ ಹೊಡಿತಾನೆ, ಆ ಶಸ್ತ್ರಾಸ್ತ್ರ ಸಂಹಾರ ಮಾಡ್ತಾನೆ, ಈ ರೀತಿ ಅಂಥವ್ರು ಎತ್ತಿಸಿದ ಶಕ್ತಿ ತೋರಿಸಿಲ್ಲ. ಅನಾಮತ್ತಾಗಿ ಗರ 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 ತಿರುಗಿಸಿಬಿಟ್ಟು ಪಶುಮಾರಂ ಅಮಾರಯತ್ ಅಂತ ಹೇಳ್ತಾರೆ, ನೆಲ ಕಪ್ಪಳಿಸಿದರೆ ಹಾಗೆ ಸತ್ತು ಬಿದ್ದಂತು ಅಂತ ತಿರಿಸ್ತಾರೆ ಸತ್ತೋಗಿದ್ದ ಹೆಚ್ಚು ಕಡಿಮೆ. ಸಚಕ್ರವದ್ಭ್ರಮಾತ್ವರಂ ವಿಧಾಯ ರಾವಣೋಪಮಂ ಬಿದ್ದಾಗಿ ಅಕ್ಷಕುಮಾರನ ಗರಗರ ತಿರುಗಿಸಿ ಒಳಗಿತ್ತು ಹೇಗೆ ಸಂಹಾರ ಮಾಡಿದ್ದು, ಕಿರಿಮೀರನ್ನು ಹಾಗೆ ಸಂಹಾರ ಮಾಡಿದ್ದು. ಆ ಕಿರಿಮೀರ ಸತ್ತು ಬಿಡ್ತಾ ಇದ್ದ. ಕಿರಿಮೀರಂ ದುರ್ಮತೀನಾಂ ಪ್ರಥಮವಥಚಯೋ ನರ್ಮಣ ನಿರ್ಮಮಾಥ. ವಾಯುಸ್ತುತಿಯಲ್ಲಿ ಪ್ರತಿನಿತ್ಯ ಇವನು ಸಂಹಾರದ ಕಥೆಯನ್ನು ಓದ್ತೇವೆ ನಾವು. ವಾಯುಸ್ತುತಿ ಹೇಳೋ ಅಭ್ಯಾಸ ಇದ್ದವರಿಗೆ ಅದು ಗೊತ್ತಾಗತ್ತೆ. ಕಿರಿಮೀರಂ ದುರ್ಮತೀನಾಂ ಪ್ರಥಮಂ ಅಥಚಯೋ ನರ್ಮಣ ನಿರ್ಮಮಾಥ. ದುರ್ಮತಿಗಳಲ್ಲಿ ಪ್ರಥಮ, ದುಷ್ಟರಲ್ಲಿ ದುಷ್ಟಬುದ್ಧಿಯ ಜನರಲ್ಲಿ ಪ್ರಥಮ ಅಗ್ರೇಸರ, ಅವನನ್ನು ಭೀಮಸೇನ ಕೊಂದಿದ್ದು ನರ್ಮಣ ನೀಲಾಜಾಲವಾಗಿ, ಭಾರಿ ಶ್ರಮಪಟ್ಟು ಕೊಂದಿದ್ದಲ್ಲ, ನೀಲಾಜಾಲವಾಗಿ ಕೊಂದಿದ್ದೆ ಹೊರತು ಶ್ರಮಪಟ್ಟು ಕೊಂದಿದ್ದಲ್ಲ. ಇದು ದೊಡ್ಡ ದಾಖಲೆಯ ವಿಜಯ ಇದು ಒಂದು. ಅಂಥ ಮಹಾಮಹಾ ದೈತ್ಯರಗಳನ್ನು ಕೊಂದಿದ್ದೇ ದಾಖಲೆ. ಇವತ್ತು ಅಕಸ್ಮಾತ್ ವೀರಪ್ಪನ ಹಿಡಿದ್ರು ಕೂಡ ಅಬ್ಬಬ್ಬಬ್ಬ 20 ವರ್ಷ ಗೋಳಾಜ್ ಹಿಡಿದ್ರು ಅಂತ ಆಗ್ತದೆ ಅಷ್ಟೇ. ಇವತ್ತು ಹಿಡಿದ್ರು ಬಹುಶಃ ಕೀರ್ತಿ ಬರಲಿಕ್ಕಿಲ್ಲ ಅವರಿಗೆ, ಹಿಡಿದು ಬಿಟ್ಟರು ಅದು ಕೀರ್ತಿ ಬರೋದಿಲ್ಲ, ಈ ಸ್ಟುಡಿಯೋಕ್ಕೆ ಒದ್ದಾಡಿದ್ರೆ ನೀವು ಅಂತ ಹೇಳ್ಬಿಟ್ಟು ಅಂತಿರ್ತಾರೆ. ಅಂಥ ಹೊತ್ತಿನೊಳಗೆ ಅಂಥವತ್ತು ಒಂದೊಂದು ಗರಗಾಲ ತಿರುಗಿ ಸೆಸಿಬೇಕಾದ್ರೆ ಎಂಥ ಸಾಮರ್ಥ್ಯ ಅದು. ಇವತ್ತು ಲಕ್ಷಾಂತರ ಜನಗಳಿಗೆ ಆಗ್ತಾ ಇಲ್ಲ, ಸಾವಿರಾರು ಸೈನಿಕರುಗಳು ಕಷ್ಟಪಟ್ಟು ಹಿಡಿಯಲಿಕ್ಕಾಗ್ತಾ ಇಲ್ಲ ಅವನನ್ನು. ಆಗ ನಮಗೆ ಅರ್ಥ ಆಗ್ತದೆ ಈ ದುಷ್ಟರು ಎಷ್ಟು ಭಯಂಕರವಾಗಿರ್ತಾರೆ. ಇವರು ಹೊರಗಿಲ್ಲ ಮಣ್ಣಿಲ್ಲವನಿ ಪಾಪ, ಹೊರಗಿರ ಇಲ್ಲದವನ್ನು ಹಿಡಿಯಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಅದು ಹೊರ ಇದ್ದವರಾಗಿದ್ದು ಎಷ್ಟು ಕಷ್ಟ ಆಗ್ತಿತ್ತು ಲೆಕ್ಕಾಗಿ. ಇದು ನಿಜವಾದ ಅರ್ಥದೊಳಗೆ ಈ ದೈವಿಕ ಶಕ್ತಿ ಹಿನ್ನೆಲೆ ಇದ್ದವರು ಇನ್ನೂ ಡೇಂಜರಸ್ ಆಗ್ತಾರೆ. ಅಂಥವ್ರನ್ನ ಲೀಲಾಜಾಲ ಕೊಲ್ಲಬೇಕಾದ್ರೆ ಭೀಮಸೇನ ಸಮವೋ ನಾಸ್ತಿ ಸೇನೆಯೋರ್ ಉಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪೀಚ. ಈ ಮಾತು ಮಹಾಭಾರತದ್ದೇ ಮಾತಿದೆ, ಎಲ್ಲಿಯೋದೋ ಶ್ಲೋಕ ಅಲ್ಲ, ಮಹಾಭಾರತದ್ದೇ ಮಾತು. ದುರ್ಯೋಧನದನ್ನೆಲ್ಲ ಕೇಳಿದವನು ತಾನೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾನ ಅವನು, ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಈ ಭೀಮಸೇನ ಕಾಪಾಡ್ತಾನೆ ಅಂದರೆ ಪಾಂಡವ ಸೈನ್ಯ ಅತ್ಯಂತ ಸುಸಮರ್ಥವಾದದ್ದು ಅಂತ ಸ್ಪಷ್ಟ ಘೋಷಣೆ. ಇದೆಲ್ಲ ಹಿನ್ನೆಲೆ ಗೊತ್ತಿಲ್ಲದಿದ್ದವರಿಗೆ ಭೀಮಸೇನ ದುರ್ಯೋಧನದ ಮುಂದೆ ಏನೂ ಅಲ್ಲ, ಏನೋ ತಡೆಗೊಡೆದು ಮೋಸ ಮಾಡಿ ಕೊಂದುಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅರ್ಥಾತ್ ಸಂಬಂಧ ಇಲ್ಲ. ನಿಜವಾಗ ಭೀಮನ ಹಿರಿಮೆ ಅಬಾಧಿತವಾದ ಹಿರಿಮೆ. ಸತ್ಯಬಿದ್ದನಂತೆ ಋಷಿಗಳಿಗೆ ಮುನಿಗಳಿಗೆ ಅಷ್ಟು ಸಂಭ್ರಮನೋ ಸಂಭ್ರಮ. ಮಹಾಪೀಡೆ ಒಂದು ಪರಿಹಾರವಾಯಿತು ಅಂತ ಭೀಮಸೇನನ್ನ ಭಾರಿ ಸ್ತೋತ್ರ ಮಾಡುತ್ತಾರೆ. ಅಲ್ಲಿಗೆ ಒಂದು ದೊಡ್ಡ ಶಾಂತಿಯ ವಿಚಾರ ಬಂತು. ಅಷ್ಟೊತ್ತಿಗೆ ಸರಿಯಾಗಿ ಧರ್ಮರಾಜನಿಗೆ ಮತ್ತೆ ಹೇಳ್ತಾರೆ, ಭೀಮಸೇನನ್ನು ಕೊಂದಾಗ ಭೀಮಸೇನನ ಅನುಸಂಧಾನ ಕ್ರಮ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳುತ್ತಾರೆ. ನಾನು ನನ್ನ ಶತ್ರುವನ್ನು ಕೊಂದೆ, ಇದು ಭೀಮನ ಅನುಸಂಧಾನ ಅಲ್ಲ. ಇದು ಚಕ್ರೇ ಸಂಗರ ನಾಮಧೇಯೇ ರಮೇಶ ದೈವತೆ ಅಂತ ಹೇಳುತ್ತಾರೆ. ಯುದ್ಧವನ್ನು ಯಜ್ಞ ಅಂತ ತಿಳ್ಕೊಂಡು ಮಾಡ್ತಿದ್ರೆ, ಯುದ್ಧ ಒಂದು ಯಜ್ಞ, ನಾರಾಯಣನೇ ದೇವರು, ಇವನೇ ಪಶು, ಇವನ ಸಂಹಾರ ಮಾಡೋದು ಅಂದರೆ ಭಗವಂತನಿಗೆ ಬಲಿ ಕೊಡೋದು, ಇದು ಆತನ ಯಜ್ಞದ ಅನುಸಂಧಾನ. ದುಷ್ಟರ ಶಿಕ್ಷಣವನ್ನು ಭಗವಂತನ ಪ್ರೀತಿಯ ಸಾಧನ ಅಂತ ಭಗವದ್ಗೀತೆ ಓದ್ದವರಿಗೆ ಗೊತ್ತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವಂತನ ಅವತಾರವೇ ಶಿಷ್ಟರ ಸಂರಕ್ಷಣೆ, ದುಷ್ಟರ ವಿನಾಶ. ಶಿಷ್ಟರ ಸಂರಕ್ಷಣೆ ಮಾಡಿದರೆ ಸರ್ಕಾರದ ಕೆಲಸ ಮಾಡಿದಾಗ ಲೆಕ್ಕ, ದುಷ್ಟರ ವಿನಾಶ ಮಾಡಿದರೆ ಸರ್ಕಾರ ಕೆಲಸ ಮಾಡಿದಾಗ ಲೆಕ್ಕ. ಯಾವನ ಗುಂಡನ ಹಿಡ್ಕೊಟ್ಟು ಬಿಟ್ಟರೆ ಅದು ಗೌರ್ಮೆಂಟ್ ಸರ್ವಿಸ್ ಇದ್ದಾಗ ಲೆಕ್ಕ. ಸರ್ಕಾರ ಒಂದು ಥ್ಯಾಂಕ್ಸ್ ಹೇಳಬೇಕು, ಹೌದು ನಮ್ಮ ಕೆಲಸ ನೀನು ಮಾಡಿದ್ದೆ ಅಂತ ಒಪ್ಕೋಬೇಕು. ಅದನ್ನು ಭೀಮಸೇನೆ ಮಾಡ್ತಿರೋದೆಲ್ಲ ಏನೀಗ, ಬಕ ಕಿರ್ಮಿರಾದ್ರಿಂದ ಸಂಹಾರ ಮಾಡೋ ಕೆಲಸ, ಮಹಾಮಹಾ ದೈವದ್ರೋಹಿಗಳನ್ನು, ಸಮಾಜ ದ್ರೋಹಿಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸ ಇದು. ಅದಕ್ಕೆ ಭಗವತ್ ಸೇವೆ ಅಂತ ಕರೀತಾರೆ. ಇದೆಲ್ಲ ಭಗವಂತನ ಸೇವೆ. ಇದು ಭೂಭಾರ ಹಾರಿಣೋ ವಿಷ್ಣೋಹೋ ಪ್ರಧಾನಾಂಗಂ ಹಿ ಮಾರುತಿ. ಭೂಭಾರ ಸಂಹಾರ ಮಾಡಿಕೊಟ್ಟಂಥ ವಿಷ್ಣುವಿಗೆ ಅತ್ಯಂತ ಪ್ರಧಾನವಾದಂಥ ಸೇವಕ ಅಂದರೆ ಸಾಕ್ಷಾತ್ ವಾಯುದೇವರು. ಅದರಲ್ಲಿ ಹನುಮಂತನ ಕಥೆ ನೋಡಿದವರಿಗೆಲ್ಲ ಗೊತ್ತು. ಮೇಲ್ನೋಟಕ್ಕೆ ರಾಮಾಯಣ ಓದ್ದವರಿಗೂ ಕೂಡ ಹನುಮಂತ ಅಂದರೆ ಹೌದು ಹೌದು ಹನುಮಂತ ಅಂತಲೇ ಅನ್ನಬೇಕು. ಅಲ್ಲೂ ಪ್ರಧಾನಾಂಗಂ ಹಿ ಮಾರುತಿ, ಇಲ್ಲೂ ಪ್ರಧಾನಾಂಗಂ ಹಿ ಮಾರುತಿ. ಇಲ್ಲಿ ಭೀಮಸೇನನಷ್ಟು ದುಷ್ಟರ ಸಂಹಾರ ಮಾಡಿದ ವ್ಯಕ್ತಿ ಇನ್ನೊಬ್ಬನಿಲ್ಲ ಕೃಷ್ಣನಿಗೆ. ಅದಕ್ಕೆ ಅಷ್ಟು ಪ್ರಿಯನಾದ ವ್ಯಕ್ತಿ ಭೀಮಸೇನ. ಅದೊಂದು ಮಂಗಳಕರವಾದ ರೀತಿಯಲ್ಲಿ ಯಜ್ಞ ಅಂತ ಅನುಸಂಧಾನ ಮಾಡಿದ್ದಾಯಿತು. ಅಂದರೆ ಯಜ್ಞ ದುಷ್ಟರ ಸಂಹಾರದಂಥ ಭಯಂಕರ ಕೆಲಸವನ್ನು ಯಜ್ಞ ಅಂತ ಭೀಮಸೇನ ಅನುಸಂಧಾನ ಮಾಡ್ತಾನೆ. ಮತ್ತು ಯಜ್ಞನೇ ಕಾಫಿ ಕೊಡೋ ಕೆಲಸ ಆಗುತ್ತೆ ಜನಗಳಿಗೆಲ್ಲ ಕೂಡ. ಪವಾನುವ ಮಾಡ್ತಿರ್ತಾನೆ, ಎಡಗೈಲಿ ಕಾಫಿ ಕೊಡೋಕೋತ ಕೂತಿರ್ತಾನೆ. ಅವನ ಯಜ್ಞ ಅಂದರೆ ಊಟ ಇದ್ದಾಗೆ ಜಾಸ್ತಿ ಹೇಳ್ತಾರೆ. ಊಟನೇ ಯಜ್ಞ ಅಂತ ಮಾಡಿ ಅಂತ ಹೇಳ್ತಾನೆ. ಪ್ರಾಣಾಗ್ನಿಹೋತ್ರ ಅಹಂ ವೈಶ್ವಾನರು ಹುತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾವು ತಿನ್ನೋ ಯಜ್ಞವನ್ನು ಅನ್ನವನ್ನು ಯಜ್ಞ ಅಂತ ತಿಂದರೆ ಪ್ರಾಣಾಗ್ನಿಹೋತ್ರ ಅಂತ ಅದಕ್ಕೆ ಹೆಸರು. ಆದರೆ ಇವತ್ತು ಯಜ್ಞಗಳನ್ನೇ ಕಮರ್ಷಿಯಲ್ ಮಾಡಿಕೊಂಡು ಬಿಟ್ಟರೆ ಅದಿನ್ನೇನಾಗುತ್ತಾಗ. ಸಾಮಾನ್ಯವಾದ ವೈಶ್ಯರುಗಳು ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಯಜ್ಞವನ್ನಾಗಿ ಮಾಡಬೇಕು ಅಂತ ಮಹಾಭಾರತ ಹೇಳುತ್ತೆ. ತಮ್ಮ ದೈನಂದಿನ ಪ್ರತಿಯೊಂದು ಕಾರ್ಯವನ್ನು ಕೂಡ ಯಜ್ಞ ಅಂತ ಅನುಸಂಧಾನ ಮಾಡಬೇಕು ಅಂತಲೇ ಭಗವದ್ಗೀತೆಯ ಸಂದೇಶ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಭಗವದ್ಗೀತೆಯಲ್ಲಿ ಭಗವಂತನ ಆದೇಶ. ಆದರೆ ಅದನ್ನು ನೂರಕ್ಕೆ ನೂರಷ್ಟು ಪರಿಪಾಲನೆ ಮಾಡಿದ್ದು ಅಂದರೆ ಭೀಮಸೇನ. ಸಾಮಾನ್ಯ ದುಷ್ಟರನ್ನೆಲ್ಲ ಕೊಲ್ಲಬೇಕಾದರೆ ಮೆಂಟಲ್ ಬ್ಯಾಲೆನ್ಸ್ ಇರೋದಿಲ್ಲ, ಒಂಥರ ಟೆನ್ಷನ್ ಶುರುವಾಗಿಬಿಡುತ್ತೆ. ಬಸ್ ಲೇಟ್ ಆದರೆ ಟೆನ್ಷನ್ ಶುರುವಾಗ್ತದೆ. ಅಂಥ ಹೊತ್ತಲ್ಲಿ ಇವ್ರು ಕಾಫಿ ಕೊಡೋದು ಲೇಟ್ ಆದರೆ ಟೆನ್ಷನ್ ಪಾಪ ಜನಗಳಿಗೆ. ಅಂಥ ಹೊತ್ತಿನೊಳಗೆ ಆ ದಂತ ಕಿರ್ಮೀರನಂಥ ಮಹಾರಾಕ್ಷಸನ್ನು ಕೊಲ್ಲಬೇಕಾದರೆ ಪ್ರಶಾಂತವಾದ ಮನೋಭಾವ. ಇಂಥ ಒಂದು ಬ್ಯಾಲೆನ್ಸ್ ಇದ್ದಿದ್ದು ಇಡೀ ಜೀವಕೋಟಿಯಲ್ಲಿ ವಾಯುದೇವರಿಗೆ. ಅದಕ್ಕೆ ಅವರನ್ನು ವಾಯುದೇವೋತ್ತಮ ಅಂತ ಕರೆಯಲಿಕ್ಕೆ ಅದೇ ಕಾರಣ. ಸುಮ್ಮನೆ ಮೆಕ್ಯಾನಿಕಲಿ ಮಾಡಿದ್ದಲ್ಲ, ಬರೀ ಬಲಕ್ಕಲ್ಲ, ಬಲ ಜೊತೆ ಜ್ಞಾನ ಎಷ್ಟಿದೆ. ಜ್ಞಾನ ಇರುತ್ತೆ ಬಲ ಇರೋದಿಲ್ಲ, ಬಲ ಇರುತ್ತೆ ಜ್ಞಾನ ಇರೋದಿಲ್ಲ, ಎರಡರ ಸಂಗಮ. ಅದಕ್ಕೇನೆ ಜ್ಞಾನಬಲ ಬಾಹುಬಲಗಳಲ್ಲಿ ಅಸದೃಶವಾದ ಸಾಮರ್ಥ್ಯ ಭೀಮಸೇನನ. ಅಲ್ಲಿ ದೊಡ್ಡ ಒಂದು ಘಟ್ಟ ಮುಕ್ತಾಯವಾಗಿದೆ. ಇನ್ನು ಧರ್ಮ ಶುರುವಾಗಬೇಕು ಅವತ್ತಿನ ದಿವಸದಿಂದ. ಇಷ್ಟು ಜನಗಳನ್ನು ಹೇಗೆ ಕಾಪಾಡಬೇಕು ಧರ್ಮ ಯೋಚನೆ ಮಾಡ್ತಾ ಇದ್ದಾನೆ. ಅವರಂತೂ ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ನಾವೇ ಅಡುಗೆ ಮಾಡ್ಕೋತೀವಿ ಅಂತ ಹೇಳಿದರು. ಅದು ಧರ್ಮ ಅಲ್ಲ, ಅದು ಎಂದೂ ಸಾಧ್ಯ ಇಲ್ಲ. ನಂಬಿ ಬಂದವರನ್ನು ನೀವು ಅಡುಗೆ ಮಾಡಿಕೊಳ್ಳಿ, ನಿಮ್ಮ ಊಟ ನೀವು ಮಾಡಿಕೊಳ್ಳಿ ಅಂದರೆ ಸಾಧ್ಯವೇ ಇಲ್ಲ. ಅದನ್ನು ಸಾಮಾನ್ಯ ಕಾಮನ್ ಸೆನ್ಸ್ ಇದ್ದವನೇ ಒಪ್ಪೋದಿಲ್ಲ. ಧರ್ಮರಾಜನಂಥವನು ಒಪ್ತಾನೆ. ಹೇಳಿ ಕೇಳಿ ಮಹಾರಾಜ ಅವನು, ಚಕ್ರವರ್ತಿಯಾಗಿದ್ದವನು. ಎಂದು ತುಂಬ ಚೆನ್ನಾಗಿ ಬದುಕಿದವರಿಗೆ ಕಷ್ಟಕಾಲದೊಳಗೂ ಕೂಡ ಇನ್ನೊಬ್ಬರನ್ನು ಕೈಚಾಚಬೇಕು ಅನಿಸೋದಿಲ್ಲ. ಇನ್ನೊಬ್ಬರ ಉಪಯೋಗವನ್ನು ಪಡೆದು ತಾನು ಬದುಕಬೇಕು ಅನಿಸೋದಿಲ್ಲ. ತಾನು ಬದುಕಿದರೆ ಮೊದಲಿನ ಹಾಗೆ ಬದುಕಬೇಕೇ ಹೊರತು ಕೈಚಾಚಿ ಬದುಕೋದಕ್ಕೆ ಅವನ ಮನಸ್ಸು ಒಪ್ಪೋದಿಲ್ಲ. ಅವ್ರ ಸಂಸ್ಕಾರವೇ ಹಾಗಿರುತ್ತದೆ. ಏನು ಮಾಡಬೇಕೀಗ? ಇವರಿಂದ ನಾನು ತಗೊಳ್ಳಾಗಿಲ್ಲ, ಸ್ವಲ್ಪ ಜನ ಇಲ್ಲ, ಬೇರೆ ಪದ್ಧತಿಯಿಂದ ಅವರಿಗೆ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಭಾರಿ ಯೋಚನೆ ಮಾಡಿದನಂತೆ. ಆಗ ಧೌಮ್ಯಾಚಾರ್ಯರ ಹತ್ರ ಹೋಗ್ತಾರೆ, ಅವರು ಗುರುಗಳಾಗಿ ಬಂದವರು. ಅವರ ಹತ್ರ ಹೋಗಿಬಿಟ್ಟು, ಸ್ವಾಮಿ ನಾನೇನು ಮಾಡಬೇಕು, ಈಗ ಯಾವ ರೀತಿಯಲ್ಲಿ ಮಾಡಿದರೆ ನನ್ನ ಸಮಸ್ಯೆ ಪರಿಹಾರವಾಗ್ತದೆ? ಇವತ್ತು ನನ್ನ ಆಹಾರ ಆ ವನದಲ್ಲಿ ಅವರವರ ಆಹಾರ ಸಿಗೋದೇ ಕಷ್ಟ, ಅಂತ ಹೊತ್ತಲ್ಲಿ ಇಷ್ಟು ಜನಕ್ಕೆ ಆಹಾರವನ್ನು ಕೊಡಬೇಕು. ಮತ್ತೆ ಆತ ಇನ್ನೊಂದು ದೊಡ್ಡ ದೃಷ್ಟಿ ಅಂದರೆ ಏನೋ ಕೊಟ್ಟ ಅಂತ ಆಗಬಾರದು, ಅದು ಬೇರೆ. ಆತನಿ ಅವ ಏನೋ ಕೊಟ್ಟ ಪಾಪ ಹೋಗಲಿ ಬಿಡು ಅಂತ ಅನಿಸ್ಕೋಬಾರದು, ಅತ್ಯುತ್ತಮ ರೀತಿಯಲ್ಲೇ ಊಟ ಹಾಕಬೇಕು. ಅದು ಹೇಳ್ತಾರೆ, ಅದು ಹಿಂದೆ ಹೇಳಿದೆ. ಆತ ರಾಜಸೂಯಾಗ ಮಾಡಿದ ಚಕ್ರವರ್ತಿ ಮನೆಯಲ್ಲಿ ಲಕ್ಷಾಂತರ ಜನಕ್ಕೆ ಪ್ರತಿನಿತ್ಯ ಊಟದ ವ್ಯವಸ್ಥೆ ಅದು, ದೊಡ್ಡ ದೊಡ್ಡ ಸಮಸ್ಯೆ. ಇವತ್ತು ಬಿಸಿ ಊಟ ಹಾಕಬೇಕಾದ್ರೆ ಸರ್ಕಾರಕ್ಕೆ ಎಷ್ಟು ಲಕ್ಷ ಜನಕ್ಕೆ ಹಾಕ್ತಾರೆ ಪಾಪ? ಇವು ಸಾಮಾನ್ಯ ಈ ಲೆಕ್ಕದಲ್ಲೇ ಲಕ್ಷಾಂತರ ಜನ, ಕರ್ನಾಟಕ ಒಂದರಲ್ಲೇ ಎಷ್ಟು ಹಾಕಬೇಕಾದ್ರೆ ಅವ್ರು ಚಕ್ರವರ್ತಿ ಆದವನು ಎಷ್ಟು ಜನ ಊಟಕ್ಕೆ ಹಾಕಬೇಕಾಗಿತ್ತು ಪಾಪ? ಅಂಥ ಹೊತ್ತಿನಲ್ಲಿ ಯಾವ ರೀತಿ ನೋಡ್ಕೋತಿದ್ದ ಅಂತ ಹೇಳ್ತಾರೆ, ಸುವರ್ಣ ಪಾತ್ರೇಶುತು ಭುಂಜತೆ ಹೆಚ್ಚು ಏ ಅಂತ ಹೇಳ್ತಾರೆ. ಆ ಬಂದವರಿಗೆಲ್ಲ ಚಿನ್ನ ತಟ್ಟೆ ಇಡ್ತಿದ್ದಂತೆ. ಇವತ್ತು ಇಡ್ಲಕ್ಕಾಗೋದಿಲ್ಲ, ಇಟ್ಟರೆ ಉಳಿಯೋದೇ ಇಲ್ಲ, ತೊಗೊಂಡು ಅಟ್ಟೆ ಸಮೇತ ಹೋಗಿಬಿಡ್ತಾರೆ ಹೊರತು ಮತ್ತೆ ಊಟ ಹಾಕೋ ಚಾನ್ಸೇ ಬರೋದಿಲ್ಲ. ಆಗಿದ ಕಾಲನೂ ಆಗಿತ್ತು, ಕುಡಿಲಕ್ಕೆ ಚಿನ್ನದ ಲೋಟ, ತಟ್ಟೆಗಳು, ಇಷ್ಟು ಸಂಪತ್ತಿತ್ತ ಅಂದರೆ ಹ್ಯೂನತ್ ಸಾಂಗು ಇತ್ ಸಿಂಗು ಮೊದಲಾದ ಚೈನಾ ಯಾತ್ರಿಕರು ಬಂದಾಗ ನಮ್ಮ ಭರತಗಡದ ಐಶ್ವರ್ಯ ವರ್ಣನೆ ಮಾಡ್ತಾರೆ, ಎಷ್ಟು ಶ್ರೀಮಂತ ದೇಶ ಅಂತ ಕೊಂಡಾಡ್ತಾರೆ. ಅದು ಇವತ್ತೆಲ್ಲ ಒಯ್ದಾಗಿಬಿಟ್ಟಿದೆ, ಲೂಟಿ ಹೊಡೆದು ಒಯ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಇವತ್ತು ಉಳ್ಕೊಂಡಿರೋ ಸಂಪತ್ತಿನ ಬಹುಭಾಗ ನಮ್ಮಲ್ಲಿ ಉಳ್ಕೊಂಡಿಲ್ಲ. ಇವತ್ತು ಇವತ್ತು ಬ್ರಿಟಿಷರವರೆಗೂ ಎಲ್ಲ ಲೂಟಿ ಮಾಡಿದವರೆ ಪ್ರತಿಯೊಬ್ಬರು ಕೂಡ. ಎಷ್ಟು ಸತ್ಯ ವಿದೇಶಿಯರು ಬಂದು ಆಕ್ರಮ ಮಾಡಿದ್ದಾರೆ ಗೊತ್ತೇ? ಅವರೆಲ್ಲ ಅಪಾರವಾದ ವಸ್ತುಗಳನ್ನೆಲ್ಲ, ಅಮೂಲ್ಯ ವಸ್ತುಗಳು ಒಯ್ದಾಕಿಬಿಟ್ಟಿದ್ದಾರೆ ಈಗಾಗಲೇ. ಈ ಪಾಂಡವರ ಕಥೆ ಇದ್ದ ಕಾಲಕ್ಕೆ ಅಂಥ ವೈಭವ ಇತ್ತು. ಸುವರ್ಣ ಪಾತ್ರಗಳಲ್ಲಿ ಇವತ್ತು ಸ್ಟೀಲ್ ಪಾತ್ರೆಗಿಂತ ಕಡಿಮೆ ಮಟ್ಟದ ಉಪಯೋಗಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಹಾಗೆ ಬಿದ್ದಿರಬೇಕು ಪಾತ್ರೆಗಳು. ಯಾರು ಮೋಸ ಮಾಡದೆ ಹೋದಾಗ ಐಶ್ವರ್ಯ ಇರಲೇಬೇಕಲ್ಲ. ಇವತ್ತು ಐಶ್ವರ್ಯ ಹೋಗಿದೆ ಒಂದು ಕಡೆಗೆ, ಇರೋ ಐಶ್ವರ್ಯ ಹೊರಗೆ ಬರ್ತಾ ಇಲ್ಲ, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾನೆ ಒಂದು ಕಡೆ. ಇರೋ ಐಶ್ವರ್ಯ ಹೊರಗೆ ತಂದ್ರೂ 4 ಜನ ಬದುಕ್ತಾರೆ ಪಾಪ. ಸಾವಿರಾರು ಜನ ಇವತ್ತು ಹೊಟ್ಟೆಗಿಲ್ಲದೆ ಸಾಯೋರು, ನಿಜವಾದ ಒಬ್ಬ ಹಣಕಾಸು ಇರೋ ಹೊರಗೆ ತಂದ ಅಂದರೆ ಅವ್ರು ಬದುಕಲು ಸಾಧ್ಯತೆ ಇದೆ. ಆದರೆ ಜನಕ್ಕೆ ಆ ಬುದ್ಧಿ ಇಲ್ಲ, ಹಿಂದಿನ ಕಾಲಕ್ಕೆ ಆ ಭಾವನೆ ಇತ್ತು. ಆದ್ದರಿಂದ ಆ ನಿಜವಾದ ಅರ್ಥದಲ್ಲಿ ರಾಜ ಮಹಾರಾಜರಿಗಂತೂ ಮನಸ್ಸಿತ್ತು ಅಂದರೆ ಬೇಕಾದ ಮಾಡಬಹುದಾಗಿತ್ತು. ಅಷ್ಟೆಲ್ಲ ನೋಡ್ಕೋತಾ ಇದ್ದಂತೆ ಅಂತ ಪುಣ್ಯಾತ್ಮ. ಮತ್ತೆ ಹೇಳ್ತಾರೆ, ಒಂದು ದಿವಸಕ್ಕೆ ಆತ ಲಕ್ಷ ಗೋಗಳನ್ನು ದಾನ ಮಾಡ್ತಿದ್ದಂತೆ ಧರ್ಮರಾಜ್. ಒಂದು ದಿವಸಕ್ಕೆ ನಮಗೆ ಗೋಗಳಂದ್ರೆ ಲಕ್ಷ ಇಲ್ಲ, ಇವತ್ತು ಆತ ಲಕ್ಷ ಗೋಗಳನ್ನು ದಾನ ಮಾಡ್ತಿದ್ದಂತೆ. ಆ ಚಕ್ರವರ್ತಿ ಅಂದ್ರೆ ಹಾಗಿರ್ತಿದ್ದ, ರಾಜ ಮಹಾರಾಜರ ಬದುಕು ಅಂದ್ರೆ ಹಾಗೆ. ಇವತ್ತು ಮಠಗಳಿಗೆ ಹೋಗಿ ಒಬ್ಬರಿಗೆ ಅಡಿಗೆ ಯಾವ ಮಠದಲ್ಲೂ ಮಾಡಿರೋದಿಲ್ಲ. ಅಷ್ಟು ದೇವ್ರು ಇಷ್ಟು ಅಡಿಗೆ ಆಗಲೇಬೇಕು, ಮಠದಲ್ಲಿ ಒಬ್ಬನೇ ಊಟಕ್ಕಿರಲಿ 1000 ಜನ ಊಟಕ್ಕಿರಲಿ ಮಿನಿಮಮ್ ಒಂದು ಆಗಬೇಕಂತ ಮಠದ ಮಿನಿಮಮ್ ಇದ್ದಿದ್ದಾಗ ಲೆಕ್ಕ. ಅದು ಒಂದು ಈ ದೇವರಿಗೆ ಇಷ್ಟ ಅಕ್ಕಿ ಸೇರಿನ 1 ಕೆಜಿ ಅಕ್ಕಿ ಅನ್ನ ಆಗಲ್ಲ, ನೈವೇದ್ಯ ಆಗಲೇಬೇಕು, ನಿಯಮ ಅದೆಲ್ಲ ಕೂಡ. ಆಗ ಮಠ ಅಂತ, ಅದಕ್ಕೆ ಮಠಕ್ಕೆ ಹೋದ್ರೆ ಊಟ ಗ್ಯಾರಂಟಿ ಅಂತ ಯಾತಕ್ಕಾಯ್ತು ಅಂದರೆ ಅವ್ರು ಹೇಗೋ ಮಾಡಿರ್ತಾರೆ, ಸಿಕ್ಕೆ ಸಿಗುತ್ತೆ ಅಂತ ಅರ್ಥ. ಆದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಮನೆಗೆ ಹೋದರೆ ಯಾರೂ ಕೂಡ ಒಲೆ ಹೊತ್ಸಾಗ ಇಲ್ಲ ಅಂತ ವಾತಾವರಣ ಇರ್ತದೆ. ತೀರಾ ನಾವು ಸಣ್ಣವನಿದ್ದಾಗಲೇ ಯಾರಾದರೂ ಸ್ವಾಮಿಗಳು ನಮ್ಮ ಊರಿಗೆ ಬಂದರು ಅಂತ ಕೇಳಿದರೆ ಸುತ್ತಮುತ್ತ ಹೊಸಪೇಟೆ ಅಂತ ಊರೊಳಗೆ, ಆಗಿನ ಕಾಲಕ್ಕೆ 45,000 ಜನ ದೂರು, ಅಲ್ಲಿ ಯಾವ ಬ್ರಾಹ್ಮಣ ಮನೇಲಿ ಅಡುಗೆ ಮಾಡ್ತಿರಲಿಲ್ಲ. ಆ ಸಾವುಗಳಿರೋವರೆಗೂ ಮನೇಲಿ ಅಡಿಗೆ ಇಲ್ಲ ಅಂತಾನೆ ಅರ್ಥ. ಅದು ಸಾಮಾನ್ಯ, ಅದು ಯಾರು ಅವತರಣ ಕೂಡ ಕೊಡಬೇಕಾಗಿಲ್ಲ, ಬಂದರು ಅಂದರೆ ಊಟ ಮಠಕ್ಕೆ ಅಂತ ಅರ್ಥ. ಅವರು ಇವತ್ತಾಗಲ್ಲ, ಕರೆದ್ರೆ ಮಾತ್ರ ಹೋಗೋದಷ್ಟೇ, ಕರೆದ್ರೆ ಹೋಗ್ಬಿಟ್ರೆ ಅವ್ರು ಈಗ ಅವನು ನೋಡ್ತಾನೆ, ಇವರು ಈಗ ನೋಡ್ತಾರೆ, ಓಡೋಗ್ಬಿಡ್ತಾರೆ ಆ ಕಡೆ. ಆ ಪದ್ಧತಿ ಆಮೇಲೆ